ನನ್ನ ಪ್ರೀತಿಯ ದೇಶವಾಸಿಗಳೇ, ತಮಗೆಲ್ಲರಿಗೂ ನಮಸ್ಕಾರ. ಕಳೆದ ಬಾರಿಯ ಮನದ ಮಾತು ಕಾರ್ಯಕ್ರಮದಲ್ಲಿ ರಜೆಯ ದಿನಗಳಲ್ಲಿ ತಾವು ಎಲ್ಲಿಗಾದರೂ ಪ್ರವಾಸ ಹೋದಾಗ ಅಲ್ಲಿನ ಯಾವುದಾದರೂ ಒಂದು ಅವಿಸ್ಮರಣೀಯ ದೃಶ್ಯ ಇದ್ದಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ ಹ್ಯಾಶ್ಟ್ಯಾಗ್ನಲ್ಲಿ ಅದನ್ನು ಪೋಸ್ಟ್ ಮಾಡಿ ಅಂತ ತಮ್ಮ ಬಳಿ ಒಂದು ಬೇಡಿಕೆ ಇಟ್ಟಿದ್ದೆ. ನಾನು ಹೇಳಿದ್ದಾಗ ಇಂಥ ಒಂದು ಭಾರೀ ಪ್ರತಿಕ್ರಿಯೆ ಸಿಕ್ಕಿತು ಅಂತ ನಾನು ಊಹಿಸಿರಲಿಲ್ಲ. ಲಕ್ಷಾಂತರ ಜನ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಭಾರತ ಎಷ್ಟೊಂದು ವೈವಿಧ್ಯತೆಯಿಂದ ತುಂಬಿದೆ ಅನ್ನೋದ್ರ ಬಗ್ಗೆ ಒಂದಕ್ಕಿಂತಲೂ ಒಂದು ದೃಶ್ಯ ನೋಡೋಕೆ ಸಿಕ್ತು ಅಂತ ನಾನು ಹೇಳಬಲ್ಲೆ. ಅದು ಶಿಲ್ಪ ಇರಬಹುದು, ಕಲೆ ಇರಬಹುದು, ಪ್ರಕೃತಿ ಇರಬಹುದು, ಝರಿಗಳಿರಬಹುದು, ಬೆಟ್ಟಗಳಿರಬಹುದು, ನದಿ ಇರಬಹುದು, ಸಮುದ್ರವಿರಬಹುದು. ತಾವು ಮಾಡಿರೋ ಈ ಕಾರ್ಯವನ್ನು ನೋಡಿದಾಗ ಪ್ರವಾಸೋದ್ಯಮದ ದೃಷ್ಟಿಯಿಂದ ಜನರು ಇಂಥ ದೊಡ್ಡ ಕಾರ್ಯ ಮಾಡಬಹುದು ಅಂತ ಬಹುಶಃ ಭಾರತ ಸರ್ಕಾರ ಯಾವತ್ತಿಗೂ ಯೋಚಿಸಿರಲಿಕ್ಕಿಲ್ಲ. ಮತ್ತು ಕೆಲವು ನನ್ನನ್ನು ಎಷ್ಟು ಪ್ರಭಾವಿಸಿಬಿಟ್ಟಿವೆ ಅಂತಂದರೆ ನಾನು ಕೂಡ ಅವುಗಳನ್ನು ಮರು ಟ್ವೀಟ್ ಮಾಡಿದೆ. ಬಹುಶಃ ಆಂಧ್ರಪ್ರದೇಶದ ಬೇಲಂಗವಿಗಳ ಚಿತ್ರಗಳನ್ನು ಪೋಸ್ಟ್ ಮಾಡಿದವರು ಹಾಗೆ ಮಾಡಿರದೇ ಇದ್ದಲ್ಲಿ ಇಂಥದೊಂದು ಸ್ಥಳ ನಮ್ಮ ದೇಶದಲ್ಲಿದೆ ಅಂತ ಬಹಳಷ್ಟು ಜನರಿಗೆ ತಿಳಿಯದೇನೇ ಹೋಗ್ತಾ ಇತ್ತು. ಮಧ್ಯಪ್ರದೇಶದಲ್ಲಿನ ಓರ್ಚಾದ ಚಿತ್ರ ಇರಬಹುದು. ನಾವು ಯಾವಾಗಲೂ ರಾಜಸ್ಥಾನ ಅಂದರೆ ನೀರಿಲ್ಲದ ಪ್ರದೇಶ ಅಂತ ತಿಳಿತೇವೆ. ಆದರೆ ಅಲ್ಲಿಂದ ಯಾರಾದರೂ ಮೈನಾಲದ ಜಲಪಾತದ ಚಿತ್ರವನ್ನು ಕಳುಹಿಸಿದರೆ ಬಹಳ ಆಶ್ಚರ್ಯವಾಗುತ್ತೆ. ಅಂದರೆ ನಿಜಕ್ಕೂ ಒಂದು ಅದ್ಭುತ ಕಾರ್ಯ ನೆರವೇರಿದೆ. ಇದನ್ನು ನಾವು ನಿಲ್ಲಿಸದೆ ಮುಂದುವರೆಸೋಣ. ಜಗತ್ತು ನೋಡುತ್ತೆ, ನಮ್ಮ ದೇಶದ ಜನ ನೋಡ್ತಾರೆ, ನಮ್ಮ ಹೊಸ ಪೀಳಿಗೆ ನೋಡುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ತಾವು ನನ್ನನ್ನು ಪ್ರಧಾನಮಂತ್ರಿಯನ್ನಾಗೇನೋ ಮಾಡಿದ್ದೀರಿ. ಆದರೆ ಆಗೊಮ್ಮೆ ಈಗೊಮ್ಮೆ ನನ್ನೊಳಗಿನ ಮನುಷ್ಯ ಮಿಕ್ಕೆಲ್ಲ ಪದವಿ ಪ್ರತಿಷ್ಠೆಗಳಿಂದ ದೂರ ಉಳಿದು ತನ್ನಲ್ಲೇ ತಾನು ಕಳೆದು ಹೋಗ್ತಾನೆ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿವಸ. ವಿಶ್ವಸಂಸ್ಥೆಯಲ್ಲಿ ನಾನು ಆ ವಿಷಯದ ಪ್ರಸ್ತಾಪ ಮಾಡಿದ ದಿನ ಮನಸ್ಸು ಹೇಗೆ ತವಕದಲ್ಲಿತ್ತೋ ಅವತ್ತೂ ಹಾಗೆ ಆಯಿತು ಅಂತ ನಾನು ಹೇಳಬಲ್ಲೆ. ಹಾಗೆ ಸರಿ, ಹೀಗೊಂದು ಮಾತು ಆಡಿದ್ರಾಯಿತು ಅನ್ನೋ ಹಾಗಿತ್ತು. ಆದರೆ ಜೂನ್ 21 ನೋಡಿದ ದೃಶ್ಯ, ಸೂರ್ಯ ಹೋದಲ್ಲೆಲ್ಲ, ಸೂರ್ಯನ ಕಿರಣಗಳು ಹರಡಿದಲ್ಲೆಲ್ಲ, ಇಡೀ ಜಗತ್ತಿನಲ್ಲಿ ಯೋಗದ ಮುಖಾಂತರ ಸೂರ್ಯನಿಗೆ ಸ್ವಾಗತ ನೀಡದ ಭೂಭಾಗವೇ ಇರಲಿಲ್ಲ. ಯೋಗಾಭ್ಯಾಸಿಗಳ ಪ್ರಪಂಚದಲ್ಲಿ ಸೂರ್ಯಾಸ್ತ ಆಗೋದೇ ಇಲ್ಲ ಅಂತ ನಾವು ಪ್ರಮಾಣ ಮಾಡಿ ಹೇಳಬಹುದು. ಇಡೀ ಜಗತ್ತು ಯೋಗಕ್ಕೆ ರತ್ನಗಂಬಳಿಯನ್ನು ಹಾಸಿ ಸನ್ಮಾನ ನೀಡಿದ್ದು, ತನ್ನ ತಲೆ ಮೇಲೆ ಅದನ್ನು ಹೊತ್ತು ಮೆರವಣಿಗೆ ಮಾಡಿದ್ದನ್ನು ನೋಡಿ ಹೆಮ್ಮೆ ಪಡದ ಭಾರತೀಯರು ಯಾರಿದ್ದಾರು? ನಾನು ಸಂತೋಷದಲ್ಲಿ ಮುಳುಗೆದ್ದೆ. ಮನಸ್ಸು ಪುಳುಕಿತವಾಯಿತು. ಸೀನ್ ನದಿ ಮತ್ತು ಐಫೆಲ್ ಗೋಪುರಗಳನ್ನು ತಮ್ಮ ಅತ್ಯಂತ ಹೆಮ್ಮೆಯ ಪ್ರತೀಕಗಳು ಅಂತ ತಿಳಿಯೋ ಫ್ರಾನ್ಸ್ ದೇಶದ ಜನ ಯೋಗ ಮಾಡೋಕೆ ಆ ಜಾಗಗಳನ್ನೇ ಇಷ್ಟಪಟ್ಟರು, ಯೋಗಕ್ಕೆ ಸಮಾನವಾದ ಸ್ಥಾನವನ್ನು ಕೊಟ್ಟರು. ನ್ಯೂಯಾರ್ಕಿನಲ್ಲಿ ಜನ ಟೈಮ್ಸ್ ಚೌಕದಲ್ಲಿ ಯೋಗ ಮಾಡಿದ್ರು. ಆಸ್ಟ್ರೇಲಿಯಾದ ಸಿಡ್ನಿಯ ಪ್ರಸ್ತಾಪ ಮಾಡಿದ್ರೆ ಒಪೆರಾ ಹೌಸ್ನ ಚಿತ್ರ ನಮ್ಮ ಮುಂದೆ ಬರುತ್ತೆ. ಆಸ್ಟ್ರೇಲಿಯಾದ ನಾಗರಿಕರು ಒಪೆರಾ ಹೌಸ್ಗೆ ಸಮಾನವಾಗಿ ಯೋಗವನ್ನು ಪರಿಗಣಿಸಿ ಅಲ್ಲಿಯೇ ಯೋಗ ಮಾಡಿದ್ರು. ಉತ್ತರ ಅಮೆರಿಕಾ ಆಗಿರಬಹುದು, ಸಿಲಿಕಾನ್ ಕಣಿವೆ ಆಗಿರಬಹುದು, ಮಿಲಾನ್ನ ಡುವೊಮೋ ಕೆಥೀಡ್ರಲ್ ಆಗಿರಬಹುದು, ಇದು ಸ್ವತಃ ಹೆಮ್ಮೆ ಪಡೋ ವಿಷಯ. ಮತ್ತು ಜೂನ್ 21 ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನದಲ್ಲಿ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಶ್ರೀಮಾನ್ ಬಾನ್ ಕಿ ಮೂನ್ ಅವರು ಯೋಗ ಮಾಡೋದನ್ನು ನೋಡಿದಾಗ ಅದೆಂಥ ಆನಂದ ಆಯಿತು ನನಗೆ. ಅದೇ ರೀತಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಕೂಡ ಯೋಗದ ಅತ್ಯಂತ ಉತ್ತಮ ಪ್ರದರ್ಶನ ಕೊಡ್ತು. ಭಾರತದಲ್ಲಿ ಸಿಯಾಚಿನ್ನಲ್ಲಿ ಬಿಳಿ ಮಂಜಿನ ಹಾಸಿನ ಮೇಲೆ ನಮ್ಮ ಸೈನಿಕರು ಯೋಗ ಮಾಡ್ತಾ ಇದ್ರೆ, ಸಮುದ್ರದಲ್ಲಿ ನೌಕಾಸೇನೆಯಿಂದ 4 ದಿಕ್ಕುಗಳಲ್ಲಿ ನಮ್ಮ ನೌಕಾಸೇನೆಯ ನೌಕೆಗಳು ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ಯೋಗದ ಕಾರ್ಯಕ್ರಮಗಳು ನಡೆದವು. ದೆಹಲಿಯಂತೂ ಗಿನ್ನಿಸ್ ವಿಶ್ವ ದಾಖಲೆಯ ಪುಸ್ತಕದಲ್ಲಿ ತನ್ನ ಹೆಸರನ್ನು ದಾಖಲಿಸ್ತು. ರಾಜಪಥ ಯೋಗಪಥವಾಯಿತು. ನಾನು ದೇಶಕ್ಕೆ ಮತ್ತು ಜಗತ್ತಿಗೆ ಹೃದಯಪೂರ್ವಕವಾಗಿ ಆಭಾರಿಯಾಗಿದ್ದೇನೆ. ಮತ್ತು ಇದು ಕೇವಲ ಹೆಸರಿಗಾಗಿ ಮಾಡಿದ ಕಾರ್ಯಕ್ರಮವಾಗಿರಲಿಲ್ಲ ಅಂತ ಹೇಳಬಲ್ಲೆ. ವಿಶ್ವದ ಮೂಲೆ ಮೂಲೆಯಲ್ಲೂ ಒಂದು ಹೊಸ ಜಿಜ್ಞಾಸೆ, ಒಂದು ಹೊಸ ಸಂತೋಷ, ಒಂದು ಹೊಸ ಹುರುಪು, ಒಂದು ಹೊಸ ಬೆಸುಗೆ ಮೂಡಿದ ಹಾಗೆ ಭಾಸವಾಗ್ತಿತ್ತು. ಕೆಲವು ದಿನಗಳ ಹಿಂದೆ ನಾನು ಟ್ವಿಟರ್ನಲ್ಲಿ ವಿಯೆಟ್ನಾಮಿನ ಒಂದು ಮನೆಯ ಸಣ್ಣ ಮಗುವೊಂದು ಯೋಗ ಮಾಡ್ತಾ ಇರೋ ಚಿತ್ರವನ್ನು ಟ್ವೀಟ್ ಮಾಡಿದ್ದಾಗ ಎಷ್ಟು ಮುದ್ದಾಗಿತ್ತು ಅಂದರೆ ಅದು ಜಗತ್ತಿನಲ್ಲೆಲ್ಲ ಅತ್ಯಂತ ಪ್ರಚಲಿತವಾಯಿತು. ಪ್ರತಿ ಗಂಡು ಹೆಣ್ಣು ಮಕ್ಕಳು ಮುದುಕರು, ಹಳ್ಳಿ ಪಟ್ಟಣ, ಮುಂದುವರೆದ ದೇಶವಾಗಲಿ ಮುಂದುವರೆಯುತ್ತಿರುವ ದೇಶವಾಗಲಿ ಪ್ರತಿಯೊಬ್ಬರೂ ಕೈಜೋಡಿಸಿದರು. ನಿಜವಾದ ಅರ್ಥದಲ್ಲಿ ಯೋಗ ಇಡೀ ಜಗತ್ತನ್ನು ಜೋಡಿಸೋ ಒಂದು ಕಾರಣವಾಗಿ ಹೋಯಿತು. ಬುದ್ಧಿಜೀವಿಗಳು, ಮೇಲ್ವರ್ಗದ ಜನರು ಇದನ್ನು ಹೇಗೆ ವಿಶ್ಲೇಷಿಸಬಹುದು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇಡೀ ವಿಶ್ವ ಭಾರತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಉತ್ಸುಕವಾಗಿದೆ ಅಂತ ನನಗನ್ಸುತ್ತೆ. ಮತ್ತು ಈ ಬಗ್ಗೆ ಭಾರತೀಯರೆಲ್ಲರೂ ಹೆಮ್ಮೆ ಪಟ್ಟುಕೊಳ್ಳಬಹುದು. ಭಾರತದ ಕುರಿತಾಗಿ ಒಂದು ಜಿಜ್ಞಾಸೆ ಬೆಳೆದಿದೆ. ಜಗತ್ತು ಇಲ್ಲಿನ ಮೌಲ್ಯಗಳನ್ನು, ಪರಂಪರೆಯನ್ನು, ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಉತ್ಸುಕವಾಗಿದೆ. ನಿರ್ವಂಚನೆಯಿಂದ ನಮ್ಮ ಈ ಪರಂಪರೆಯನ್ನು ವಿಶ್ವಕ್ಕೆ ಬಿತ್ತರಿಸೋದು, ವಿಶ್ವಕ್ಕೆ ಪರಿಚಯಿಸೋದು ನಮ್ಮೆಲ್ಲರ ಹೊಣೆ. ಆದರೆ ನಮ್ಮ ಪರಂಪರೆಯ ಬಗ್ಗೆ ನಮಗೆ ಹೆಮ್ಮೆ ಇದ್ದಾಗ ಮಾತ್ರ ಈ ಪರಿಚಯವನ್ನು ಮಾಡಿಕೊಡೋಕೆ ಸಾಧ್ಯ. ಕೆಲವೊಮ್ಮೆ ನಮಗೆ ಎಷ್ಟು ಪರಿಚಿತವಾಗಿರುತ್ತದೆ ಅಂದರೆ ಇವೆಲ್ಲ ನಮ್ಮದು, ಇದರಲ್ಲಿ ಹೊಸ್ತೇನಿದೆ ಅಂತ ಭಾಸವಾಗುತ್ತೆ. ಉದಾಹರಣೆಗೆ ನಮ್ಮ ಕೌಟುಂಬಿಕ ಮೌಲ್ಯಗಳು. ಜಗತ್ತಿನ ದೃಷ್ಟಿಯಲ್ಲಿ ಭಾರತದ ಕೌಟುಂಬಿಕ ಮೌಲ್ಯಗಳು ಮಹತ್ವದ್ದು ಅನ್ನೋದು ನಮಗೆ ತಿಳಿದಿಲ್ಲ. ನಾವೇಕೆ ನಮ್ಮ ಕುಟುಂಬ ವ್ಯವಸ್ಥೆ, ಕೌಟುಂಬಿಕ ಮೌಲ್ಯಗಳನ್ನು ಜಗತ್ತಿಗೆ ಪರಿಚಯಿಸಬಾರದು? ವಿಶ್ವಕ್ಕೆ ಅಚ್ಚರಿಯಾಗತ್ತೆ. ನಾನು ಹೇಳ್ತೇನೆ, ಅಚ್ಚರಿಯಾಗತ್ತೆ. ನಮ್ಮ ಬಳಿ ಇರುವ, ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುವ ಹಲವು ಶ್ರೇಷ್ಠವಾದ ವಿಷಯಗಳ ಮೇಲೆ ವಿಶ್ವಕ್ಕೂ ಅಧಿಕಾರ ಇದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯಶಸ್ಸು, ಸಂತೃಪ್ತಿ ಮತ್ತು ಸಂತೋಷಗಳ ಜೊತೆಗೆ ಒಂದು ಹೊಸ ಜವಾಬ್ದಾರಿಯನ್ನು ತಂದುಕೊಟ್ಟಿದೆ. ಜಗತ್ತಿಗೆ ಉತ್ತಮ ಯೋಗ ಶಿಕ್ಷಕರನ್ನು ಕೊಡೋದು ನಮ್ಮದೇ ಜವಾಬ್ದಾರಿಯಾಗತ್ತೆ. ಯೋಗದ ಎಲ್ಲ ಪರಂಪರೆಗಳನ್ನು ಒಂದೇ ವೇದಿಕೆಯ ಮೇಲೆ ಜಗತ್ತು ನೋಡುವ ಹಾಗೆ ಮಾಡೋದು ನಮ್ಮದೇ ಜವಾಬ್ದಾರಿಯಾಗತ್ತೆ. ನಾನು ದೇಶದ ಯುವಜನತೆಯನ್ನು, ವಿಶೇಷವಾಗಿ ಐಟಿ ವೃತ್ತಿಪರರನ್ನು, ತಾವೆಲ್ಲ ಯುವಜನರೂ ಸೇರಿ ಆನ್ಲೈನ್ ಯೋಗ ಕಾರ್ಯಕ್ರಮದ ಹಲವು ಯೋಜನೆಗಳನ್ನು ರೂಪಿಸಿ ಅಂತ ಆಗ್ರಹಪೂರ್ವಕವಾಗಿ ಒತ್ತಾಯಿಸ್ತೇನೆ. ಯೋಗಕ್ಕೆ ಸಂಬಂಧಿಸಿದ ಸಂಸ್ಥೆಗಳ ಪರಿಚಯವಿರಲಿ, ಯೋಗ ಗುರುಗಳ ಮಾಹಿತಿಗಳಿರಲಿ, ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಳಿರಲಿ, ಯೋಗ ಕಲಿಬೇಕು ಅಂದರೆ ಎಲ್ಲಿ ಕಲಿಬಹುದು, ಯೋಗ ಗುರುಗಳು ಬೇಕು ಅಂದರೆ ಎಲ್ಲಿ ದೊರಕಬಹುದು, ಇವುಗಳ ಒಂದು ಡೇಟಾಬೇಸ್ ತಯಾರಿಸಬೇಕು. ನನಗೆ ನಂಬಿಕೆ ಇದೆ ನೀವು ಇದನ್ನು ಮಾಡೋಕೆ ಸಾಧ್ಯ. ಎಲ್ಲಿಂದಲಾದರೂ ಪ್ರಾರಂಭಿಸೋಣ. ಇದು ಸಹ ಒಂದು ಹೊಸ ಶಕ್ತಿಯಾಗಿಬಿಡುತ್ತೆ. ನಾನು ಕಳೆದ ಕೆಲವು ದಿನಗಳ ಘಟನೆಗಳನ್ನು ಬೇರೆ ದೃಷ್ಟಿಯಿಂದಲೂ ನೋಡ್ತೇನೆ. ಕೆಲಸ ಮಾಡ್ತಾ ಇರೋ ಸರ್ಕಾರ, ನಾಗಾಲೋಟದ ಸರ್ಕಾರ, ಒಮ್ಮೆ ಗುರಿ ನಿರ್ಧಾರವಾಗಿಬಿಟ್ರೆ ಫಲ ಹೇಗೆ ದೊರಕುತ್ತೆ ಅನ್ನೋದನ್ನು ಕಳೆದ ದಿನಗಳಲ್ಲಿ ನಾವು ನೋಡಿದ್ದೇವೆ. ಸುತ್ತಲೂ ನಿರಾಶೆಯೇ ತುಂಬಿತ್ತು ಅನ್ನೋದನ್ನು ನಾವು ಮರೆಯಬಾರದು. ಒಂದು ವರ್ಷದ ಮೊದಲು ಎಲ್ಲ ಕಡೆಯಿಂದಲೂ ಒಂದೇ ಸ್ವರ ಕೇಳಿಸ್ತಿತ್ತು, ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ ಅಂತ. ಸರ್ಕಾರದಲ್ಲಿ ಆಯುಷ್ ಇಲಾಖೆ ಅನ್ನೋದೊಂದಿದೆ. ಅದರ ಬಗ್ಗೆ ಯಾವತ್ತಿಗೂ ಯಾರ ಗಮನವೂ ಹೋಗಿರಲಿಲ್ಲ ಅನ್ನೋದನ್ನು ಕಲ್ಪಿಸ್ಕೊಳ್ಳಿ. 2-3 ವರ್ಷಗಳಲ್ಲಿ ಒಂದೆರಡು ಬಾರಿ ಮಾತ್ರ ದಿನಪತ್ರಿಕೆಗಳಲ್ಲಿ ಸಣ್ಣ ಪುಟ್ಟ ಸುದ್ದಿಗಳು ಬಂದರೆ ಬಂದವು ಅಷ್ಟೇ, ಒಂದು ಮೂಲೆಯಲ್ಲಿ ಸಣ್ಣ ವಿಭಾಗ. ಆದರೆ ಯೋಗ ದಿನಾಚರಣೆಯ ದಿನ ಅದು ಮುಂಚೂಣಿಯಲ್ಲಿತ್ತು. ಜಗತ್ತಿನಲ್ಲಿ ಇಷ್ಟು ಸಣ್ಣ ವಿಭಾಗ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ತೋರಿಸ್ತು. ಗುರಿ ಮುಂದಿದ್ರೆ ಸಣ್ಣ ಸಣ್ಣ ಘಟಕಗಳು ಎಂತಹ ಉತ್ತಮ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಉತ್ತಮ ಮಾದರಿ. ಕಳೆದ ದಿನಗಳಲ್ಲಿ ನಮ್ಮವರು ಯೆಮನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದವರನ್ನು ಹೇಗೆ ಪಾರು ಮಾಡಿದರು, ಕೆಲವೇ ಗಂಟೆಗಳ ಒಳಗೆ ನೇಪಾಳಕ್ಕೆ ಸಹಾಯ ನೀಡೋಕೆ ಭಾರತೀಯರು ಹೇಗೆ ಧಾವಿಸಿದರು ಅನ್ನೋದನ್ನು ಇಡೀ ವಿಶ್ವವೇ ಗಮನಿಸಿದೆ. ಕೆಲಸ ಮಾಡೋ ಸರ್ಕಾರ ಬ್ಯಾಂಕುಗಳಲ್ಲಿ ಜನಧನ ಖಾತೆಗಳನ್ನು ತೆರೆಯಬೇಕಾಗಿ ಬಂದಾಗ ಎಲ್ಲ ಬ್ಯಾಂಕುಗಳವರು ಕಣಕ್ಕಿಳಿದು ಸ್ವಲ್ಪವೇ ಸಮಯದಲ್ಲಿ ಕೋಟಿ ಕೋಟಿ ಭಾರತೀಯರನ್ನು ಬ್ಯಾಂಕುಗಳ ಜೊತೆಗೂಡಿಸಿದ್ರು. ಕಳೆದ ಆಗಸ್ಟ್ 15ರಂದು ಕೆಂಪುಕೋಟೆಯಿಂದ ಮಾತನಾಡ್ತಾ ಶಾಲೆಗಳಲ್ಲಿ ಶೌಚಾಲಯಗಳು ಇರೋದ್ರ ಬಗ್ಗೆ ಮನವಿ ಮಾಡಿದ್ದೆ. ಮುಂದಿನ ಆಗಸ್ಟ್ 15ರ ಒಳಗಾಗಿ ಈ ಕೆಲಸವನ್ನು ನಾವು ಮಾಡಿ ಮುಗಿಸಬೇಕಾಗಿದೆ ಅಂತ ಸಹ ನಾನು ಹೇಳಿದ್ದೆ. 60 ವರ್ಷಗಳಲ್ಲಿ ಮಾಡಲಾಗದ ಕೆಲಸವನ್ನು 1 ವರ್ಷದಲ್ಲಿ ಮಾಡಬೇಕು ಅಂತ ಕರೆ ನೀಡೋದು ದೊಡ್ಡ ಸಾಹಸವೇ ಸರಿ. ಸುಮಾರು 4.5 ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಬೇಕಾಗಿತ್ತು. ಇವತ್ತು ನಾನು ಸಂತೋಷದಿಂದ ಹೇಳ್ತೇನೆ, ಆಗಸ್ಟ್ 15ನೆಯ ತಾರೀಖು ಇನ್ನೂ ಬರಲಿದೆ. ಸಂಪೂರ್ಣವಾಗಿ ಅಲ್ಲದಿದ್ದರೂ ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣದ ಕೆಲಸವನ್ನು ಜನರು ಪೂರ್ತಿಗೊಳಿಸಿದ್ದಾರೆ. ಇದರರ್ಥ ಸರ್ಕಾರ, ಸರ್ಕಾರಿ ಸಿಬ್ಬಂದಿ ಎಲ್ಲರೂ ದೇಶಕ್ಕಾಗಿ ದುಡಿಯೋಕೆ ಇಷ್ಟಪಡ್ತಾರೆ. ನಿಸ್ವಾರ್ಥ ಭಾವದಿಂದ ಎಲ್ಲರ ಸುಖಕ್ಕಾಗಿ, ಎಲ್ಲರ ಹಿತಕ್ಕಾಗಿ ನಾವು ಸಂಕಲ್ಪ ಮಾಡಿ ಹೊರಟಿದ್ದೇ ಆದರೆ ಸರ್ಕಾರವೂ ಚುರುಕಾಗುತ್ತೆ, ಸರ್ಕಾರದ ಸಿಬ್ಬಂದಿಯೂ ಚುರುಕಾಗ್ತಾರೆ. ಜನತಾ ಜನಾರ್ದನರು ರತ್ನಗಂಬಳಿಯನ್ನು ಹಾಸಿ ಅವರನ್ನು ಸ್ವಾಗತಿಸ್ತಾರೆ. ಇದು ನನ್ನ ಅನುಭವದ ಮಾತು ಮತ್ತು ದೇಶವನ್ನು ಮುನ್ನಡೆಸೋಕೆ ಬೇಕಾದ ನಿಜವಾದ ಶಕ್ತಿ ಇದೆ. ಕಳೆದ ತಿಂಗಳು ನಾವು ಹಮ್ಮಿಕೊಂಡಿದ್ದ 3 ಜನಸುರಕ್ಷಾ ಯೋಜನೆಗಳ ಉದ್ಘಾಟನೆಯನ್ನು ನಾನು ಕೋಲ್ಕತ್ತಾದಿಂದ ಮಾಡಿದ್ದೆ. ಇದುವರೆಗಿನ ಈ ಕಡಿಮೆ ಸಮಯದಲ್ಲೇ ಬಹುದೊಡ್ಡ ಸಕಾರಾತ್ಮಕ ಫಲಿತಾಂಶ ಸಿಕ್ಕಿದೆ. ಜನಸುರಕ್ಷೆಯ ದೃಷ್ಟಿಯಿಂದ ಭಾರತದಲ್ಲಿ ಬಹಳ ಕಡಿಮೆ ಕೆಲಸಗಳಾಗಿವೆ. ಆದರೆ ಈ 3 ಯೋಜನೆಗಳ ಕಾರಣವಾಗಿ ನಾವು ಅತಿ ಎತ್ತರಕ್ಕೆ ಜಿಗೀತಾ ಇದ್ದೇವೆ. ಇಷ್ಟು ಕಡಿಮೆ ಸಮಯದಲ್ಲೇ 10 ಕೋಟಿಗಿಂತಲೂ ಹೆಚ್ಚು ಜನ ಈ ಜನಸುರಕ್ಷಾ ಯೋಜನೆಗಳಲ್ಲಿ ಒಂದಲ್ಲ ಒಂದು ಕಡೆ ಸೇರ್ಪಡೆ ಆಗಿದ್ದಾರೆ. ಆದರೆ ನಾವು ಇದನ್ನು ಇನ್ನೂ ಮುಂದುವರಿಸಬೇಕಾಗಿದೆ. ನನ್ನ ಮನಸ್ಸಿನಲ್ಲಿ ಇರೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ಆಗಸ್ಟ್ ತಿಂಗಳಲ್ಲಿ ರಕ್ಷಾಬಂಧನ ಹಬ್ಬ ಬರುತ್ತೆ. ಈ ರಕ್ಷಾಬಂಧನ ಹಬ್ಬದ ಮೊದಲೇ ನಾವೆಲ್ಲ ಭಾರತೀಯರು ಒಂದು ಸಮರ್ಥ ಜನಾಂದೋಳನವನ್ನು ಪ್ರಾರಂಭಿಸಿ ಈಗಿರೋ ಜನಸುರಕ್ಷಾ ಯೋಜನೆಗಳ ಲಾಭವನ್ನು ನಮ್ಮ ದೇಶದ ತಾಯಂದರಿಗೆ, ಅಕ್ಕ ತಂಗಿಯರಿಗೆ ಕೊಡೋಣವೆ. ನಮ್ಮ ಮನೆಗಳಲ್ಲಿ ಅಡುಗೆ ಕೆಲಸ ಮಾಡೋ ಸೋದರಿ ಇರಬಹುದು, ಪಾತ್ರೆ ತೊಳೆಯೋ ಸೋದರಿ ಇರಬಹುದು, ನಮ್ಮ ಹೊಲಗಳಲ್ಲಿ ಕೂಲಿ ಮಾಡೋ ಸೋದರಿ ಇರಬಹುದು, ಅಥವಾ ನಮ್ಮ ಪರಿವಾರದ ಒಡಹುಟ್ಟಿದ ಸೋದರಿ ಇರಬಹುದು. ಪವಿತ್ರವಾದ ರಕ್ಷಾಬಂಧನ ಹಬ್ಬದ ನೆಪದಲ್ಲಿ 12 ರೂಪಾಯಿಗಳ ಅಥವಾ 330 ರೂಪಾಯಿಗಳ ಜನಸುರಕ್ಷಾ ಯೋಜನೆಯನ್ನು ನಮ್ಮ ಸೋದರಿಯರಿಗೆ ಅವರ ಜೀವಮಾನಕ್ಕಾಗಿ ಉಡುಗೊರೆ ಅಂತ ಕೊಡಬಹುದಲ್ವೇ? ಇದು ರಕ್ಷಾಬಂಧನದ ಸೋದರ ತನ್ನ ಸೋದರಿಗೆ ನೀಡುವ ಒಂದು ದೊಡ್ಡ ಉಡುಗೊರೆ ಆಗಬಹುದು. ರಕ್ಷಾಬಂಧನದ ಈ ಪರ್ವ ದಿನವನ್ನು ಒಂದು ಗುರಿ ಅಂತ ಅಂದುಕೊಂಡು 2 ಕೋಟಿ, 5 ಕೋಟಿ, 7 ಕೋಟಿ, 10 ಕೋಟಿ ಎಷ್ಟು ಅಕ್ಕ ತಂಗಿಯರಿಗೆ ನಾವು ಈ ಲಾಭವನ್ನು ತಲುಪಿಸಬಹುದೋ ನೋಡಿಯೇ ಬಿಡೋಣ. ಬನ್ನಿ, ನನ್ನ ಜೊತೆಗೆ ಸೇರಿ ಈ ಸಂಕಲ್ಪವನ್ನು ಸಾಧಿಸೋಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನಾನು ಮನದ ಮಾತು ಕಾರ್ಯಕ್ರಮವನ್ನು ಮಾಡಿದಾಗಲೆಲ್ಲ ಬಹಳಷ್ಟು ಜನ ನನಗೆ ಸಲಹೆಗಳನ್ನು ಕಳಿಸ್ತಾರೆ. ಈ ಬಾರಿ ಮುಂಗಾರಿನ ಬಗ್ಗೆ ಏನಾದರೂ ಹೇಳಬೇಕು ಅಂತ ಬಹಳಷ್ಟು ಜನ ಸಲಹೆ ಮಾಡಿದ್ದಾರೆ. ನಾಗಪುರದ ಯೋಗೇಶ್ ದಾಂಡೇಕರ್, ಮೈಸೂರಿನ ಶ್ರೀ ಹರ್ಷವರ್ಧನ್, ಶ್ರೀ ಪ್ರವೀಣ್ ನಾಡಕರ್ಣಿ, ಶ್ರೀ ದಿವ್ಯಾಂಶು ಗುಪ್ತಾ ಇವರೆಲ್ಲ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮುಂಗಾರಿನ ಬಗ್ಗೆ ಅಗತ್ಯವಾಗಿ ನಾನು ಕೆಲವು ಮಾತುಗಳನ್ನಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯ ಸಲಹೆ. ಹಾಗೆ ನೋಡಿದ್ರೆ ಈ ಮುಂಗಾರಿನ ಹಂಗಾಮು ಮನಸ್ಸಿಗೆ ಮುದ ಕೊಡುವಂಥ ಹಂಗಾಮು. ಮೊದಲ ಮಳೆಯಲ್ಲಂತೂ ವಯಸ್ಸಿನ ಭೇದವಿಲ್ಲದೆ ಎಲ್ಲರಿಗೂ ಮಳೆಯ ಆನಂದ ಪಡಿಬೇಕು ಅನ್ನೋ ಮನಸ್ಸಾಗತ್ತೆ. ತಾವು ಕೂಡ ಮಳೆಯ ಸಮಯದಲ್ಲಿ ಬಿಸಿ ಬಿಸಿ ಪಕೋಡ, ಬೋಂಡ, ಪಾಪ್ಕಾರ್ನಿನ ಜೊತೆಗೆ ಚಹಾದ ಆನಂದವನ್ನು ಸವಿತಾ ಇರಬಹುದು. ಸೂರ್ಯನ ಕಿರಣಗಳು ನಮಗೆ ಹೇಗೆ ಜೀವನವನ್ನು ಕೊಡುತ್ತವೆಯೋ ಹಾಗೆ ಮಳೆ ನಮ್ಮ ಜೀವನಕ್ಕೆ ಶಕ್ತಿಯನ್ನು ಕೊಡುತ್ತೆ. ನೀರಿನ ಹನಿ ಹನಿಗೂ ಬಹಳ ಮಹತ್ವ ಇದೆ. ನಾವು ನಾಗರಿಕರಾಗಿ ಸಮಾಜಕ್ಕಾಗಿ ಹನಿ ಹನಿ ನೀರನ್ನು ಉಳಿಸುವ ಸ್ವಭಾವ ಬೆಳೆಸಿಕೊಳ್ಳಬೇಕಾಗತ್ತೆ. ಹಳ್ಳಿಯ ನೀರನ್ನು ಹಳ್ಳಿಯಲ್ಲೇ, ನಗರದ ನೀರನ್ನು ನಗರದಲ್ಲಿಯೇ ಉಳಿಸಿಕೊಳ್ಳುವಂತೆ ಪ್ರಯತ್ನಿಸೋದು ನಮ್ಮ ಸಂಕಲ್ಪವಾಗಬೇಕು. ನೀರನ್ನು ಸಂಗ್ರಹಿಸೋಕೆ ಪ್ರಯತ್ನ ಮಾಡಬೇಕಾಗಿದೆ. ಹಾಗೂ ಮಳೆಯ ನೀರು ಸಂಗ್ರಹವಾಗಿ ಅಂತರ್ಜಲ ಮರುಪೂರಣವಾದರೆ ಇಡೀ ವರ್ಷದ ನೀರಿನ ಸಮಸ್ಯೆ ಪರಿಹಾರವಾಗುತ್ತೆ. ಮಳೆ ನೀರಿನ ಕೊಯ್ಲು ಹೊಸ ವಿಷಯ ಏನಲ್ಲ, ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಚೆಕ್ ಡ್ಯಾಮ್ ಇರಲಿ, ಜಲಾನಯನ ಪ್ರದೇಶ ಅಭಿವೃದ್ಧಿ ಇರಲಿ, ಸಣ್ಣ ಕೆರೆ ಇರಲಿ, ಕೃಷಿ ಹೊಂಡ ಇರಲಿ, ಇವುಗಳಲ್ಲಿ ಹನಿ ಹನಿ ನೀರನ್ನು ನಾವು ಸಂಗ್ರಹಿಸಬೇಕು. ಒಂದು ವೇಳೆ ನೀವು ಮಹಾತ್ಮ ಗಾಂಧಿಯವರ ಜನ್ಮಸ್ಥಳ ಪೋರ್ಬಂದರ್ಗೆ ಅವರು ಹುಟ್ಟಿದ ಮನೆ ನೋಡೋಕೆ ಹೋಗೋದಾದರೆ, ಅಲ್ಲಿ 200 ವರ್ಷಗಳ ಹಳೆಯ ಅವರ ಮನೆಯಲ್ಲಿ ಅನೇಕ ವರ್ಷಗಳಿಂದ ಮಳೆಯ ನೀರು ನೇರವಾಗಿ ಸಂಗ್ರಹಿಸಲ್ಪಡುವಂಥ ವ್ಯವಸ್ಥೆ ಇರುವ ನೆಲದಾಳದ ಟ್ಯಾಂಕನ್ನು ಅವಶ್ಯವಾಗಿ ನೋಡಿ ಅಂತ ನಾನು ಸದಾ ಜನರಿಗೆ ಹೇಳ್ತಾ ಇರ್ತೇನೆ. ಅದು 200 ವರ್ಷಗಳ ನಂತರವೂ, ಅಂದರೆ ಇಂದಿಗೂ ಸಹ ಹಾಗೇ ಸಕ್ರಿಯವಾಗಿದೆ. ವರ್ಷಪೂರ್ತಿ ನೀರು ಹಾಳಾಗೋದೇ ಇಲ್ಲ. ಪೋರ್ಬಂದರ್ ಸಮುದ್ರದ ದಂಡೆಯ ಮೇಲಿದ್ದರೂ ಸಹ ಮಳೆಯ ಸಿಹಿ ನೀರನ್ನು ಮನೆಯಲ್ಲಿ ಸಂಗ್ರಹಿಸಿಡಲಾಗ್ತಾ ಇತ್ತು. ಆ ಕಾಲದಲ್ಲಿ ಕೂಡ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ರು. ನಾವು ಸಹ ಮಾಡಬಹುದು. ಇದು ಜನಾಂದೋಳನವಾಗಬೇಕು. ಹಳ್ಳಿ ಹಳ್ಳಿಯಲ್ಲೂ ಈ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಹಸಿರು ನಮ್ಮ ಕಣ್ಣುಗಳಿಗೆ ತುಂಬ ಹಿತ ಅನಿಸುತ್ತೆ. ಹಸಿರಾದ ಜೀವನ ಬಹಳ ಇಷ್ಟವಾಗುತ್ತೆ. ಮರಗಿಡಗಳು, ತೋಟ ಗದ್ದೆಗಳು ಜೀವನವನ್ನು ಹಸಿರಾಗಿಸುತ್ತವೆ. ಈ ಬಾರಿಯ ಮುಂಗಾರಿನಲ್ಲಿ ಸಾಮಾಜಿಕ ಸಂಘಟನೆಗಳ ಮೂಲಕ, ಯುವ ಜನತೆಯ ಮೂಲಕ ಅತಿದೊಡ್ಡ ಪ್ರಮಾಣದಲ್ಲಿ ಮರ ನೆಡುವ ಅಭಿಯಾನವನ್ನು ನಡೆಸಬೇಕಾಗಿದೆ. ನಾನೊಂದು ಸಲಹೆ ಕೊಡ್ತೇನೆ. ಅದು ನನ್ನ ವೈಯಕ್ತಿಕ ಹಾಗೂ ಬಹಳ ಯಶಸ್ವಿ ಅನುಭವ. ಇದು ನಮ್ಮ ಶುದ್ಧ ಗ್ರಾಮೀಣ ತಂತ್ರಜ್ಞಾನ. ನೀವು ಗಿಡ ನೆಡುವಾಗ ಅದರ ಪಕ್ಕದಲ್ಲಿ ಒಂದು ಹಳೆಯ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿ ಇಡಿ. ತಿಂಗಳಿನಲ್ಲಿ ಒಂದೆರಡು ಬಾರಿ ನೀರು ತುಂಬಿದರೂ ಸಾಕು. ಆಗ ಅದರ ಪಕ್ಕದಲ್ಲಿಯ ಗಿಡ ಬಹಳ ಬೇಗ ಬೆಳೆಯುತ್ತೆ, ವಿಕಸಿತವಾಗುತ್ತೆ. ಈ ಪ್ರಯೋಗವನ್ನು ನೀವು ಮಾಡಿ ನೋಡಿ. ಹಳೆ ಮಡಕೆ ಸಿಕ್ಕೋದೇನು ಕಷ್ಟವಲ್ಲ ಬಿಡಿ. ನೀವು ನಿಮ್ಮ ಹೊಲಕ್ಕೆ ಬೇಲಿ ಹಾಕೋ ಬದಲು ಗಿಡ ನೆಡಿ. ಅವೇ ನಿಮ್ಮ ಆಸ್ತಿಯಾಗತ್ತೆ ಅಂತ ನನ್ನ ರೈತ ಬಾಂಧವರಿಗೆ ಹೇಳ್ತಾ ಇರ್ತೇನೆ. ಮಳೆ ಬಹಳ ಇಷ್ಟವಾಗುತ್ತೆ ಹಾಗೂ ಮಳೆಯಿಂದ ಆನಂದ ಸಿಗುತ್ತೆ ಅನ್ನೋ ಮಾತು ನಿಜ. ಆದರೆ ಇದರೊಂದಿಗೆ ಒಮ್ಮೊಮ್ಮೆ ಮಳೆಗಾಲದಲ್ಲಿ ರೋಗಗಳು ಹೆಚ್ಚಾಗುತ್ತವೆ. ವೈದ್ಯರಿಗೆ ಪುರಸೊತ್ತು ಇರದಷ್ಟೂ ರೋಗಿಗಳು ಬರ್ತಾರೆ. ಅಲ್ಲದೆ ಮಳೆಗಾಲದಲ್ಲಿ ಮಳೆ ನೀರಿನಿಂದಾಗಿ ರೋಗಗಳು ಬಹಳ ಹರಡುತ್ತವೆ ಅನ್ನೋದು ನಮಗೆಲ್ಲ ಗೊತ್ತಿರೋ ಮಾತು. ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಬ್ಯಾಕ್ಟೀರಿಯಾಗಳು ಕೂಡ ಬೆಳೆಯುತ್ತವೆ. ಆದ್ದರಿಂದ ಸ್ವಚ್ಛತೆ ಬಹಳ ಮುಖ್ಯ, ಅತ್ಯಗತ್ಯ. ಶುದ್ಧ ನೀರು ಕುಡಿಯೋದು ಅನಿವಾರ್ಯ. ಅನೇಕ ಜನ ಇಂಥ ಸಮಯದಲ್ಲಿ ನೀರನ್ನು ಕುದಿಸಿ ಕುಡಿತಾರೆ. ಇದರಿಂದ ಉಪಯೋಗವೂ ಇದೆ. ನಾವು ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸ್ತೇವೆಯೋ ಅಷ್ಟರ ಮಟ್ಟಿಗೆ ರೋಗ ನಮ್ಮಿಂದ ದೂರ ಇರುತ್ತೆ ಅನ್ನೋ ಮಾತು ಸರಿಯಾದ ಮಾತು. ನೀರೂ ಬೇಕು, ಮಳೆಯೂ ಬೇಕು, ಆದರೆ ರೋಗದಿಂದ ರಕ್ಷಣೆಯೂ ಬೇಕು. ದೇಶವಾಸಿಗಳೇ, ನಾವು ಈಗಷ್ಟೇ ವಿಶೇಷವಾಗಿ ನಗರದ ಜನತೆಗಾಗಿ 3 ಹೊಸ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ನಮ್ಮ ದೇಶದಲ್ಲಿ ಸುಮಾರು 500 ಚಿಕ್ಕ ಪುಟ್ಟ ನಗರಗಳಿವೆ. ಕಸದಿಂದ ರಸ, ತ್ಯಾಜ್ಯದಿಂದಲೂ ಸಂಪತ್ತು ಗಳಿಸೋಕೆ ಸಾಧ್ಯ. ಗೊಬ್ಬರ ತಯಾರಿಸಬಹುದು, ಇಟ್ಟಿಗೆ ಮಾಡಬಹುದು, ವಿದ್ಯುತ್ ಉತ್ಪಾದಿಸಬಹುದು, ಕೊಳಚೆ ನೀರನ್ನು ಶುದ್ಧೀಕರಿಸಿ ಹೊಲಗಳಲ್ಲಿ ಮರುಬಳಕೆ ಮಾಡಬಹುದು. ಈ ಅಭಿಯಾನವನ್ನು ನಾವು ಮುಂದುವರೆಸಬೇಕು. ಅಮೃತ ಯೋಜನೆಯಡಿಯಲ್ಲಿ ನಾವು ನಗರದ ಜನತೆಯ ಬದುಕನ್ನು ಸಹ್ಯವಾಗಿಸೋಕೆ ಒಂದು ದೊಡ್ಡ ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದೇವೆ. ಅದೇ ರೀತಿ ಜಾಗತಿಕ ಮಟ್ಟಕ್ಕೆ ಸರಿಸಮನಾಗುವಂತೆ ನಮ್ಮ ದೇಶವೂ ಬೆಳೆಯಬೇಕಾಗಿದೆ. ವಿಶ್ವಮಟ್ಟಕ್ಕೆ ಸರಿಸಾಟಿಯಾಗುವಂತೆ ದೇಶದಲ್ಲಿ ಸ್ಮಾರ್ಟ್ ಸಿಟಿಗಳ ನಿರ್ಮಾಣವಾಗಬೇಕಾಗಿದೆ. ಮತ್ತಿನ್ನೊಂದು ಕಡೆ ಅತಿ ಬಡ ವ್ಯಕ್ತಿಗೂ ವಾಸ ಮಾಡೋಕೆ ವಿದ್ಯುತ್ತು, ನೀರು, ಶೌಚಾಲಯ ಹಾಗೂ ಓದೋಕೆ ಹತ್ತಿರದಲ್ಲೇ ಶಾಲೆ ಇರುವಂತಹ ತನ್ನದೇ ಸ್ವಂತದ ಮನೆ ಆಗಬೇಕಿದೆ. 2022ಕ್ಕೆ ಭಾರತ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ನಾವು ಎಲ್ಲ ದೇಶವಾಸಿಗಳಿಗೂ ವಸತಿ ಕಲ್ಪಿಸಬೇಕು ಅನ್ನೋದು ನಮ್ಮ ಇಚ್ಛೆ. ಈ 3 ವಿಷಯಗಳಿಗಾಗಿ ಒಂದು ದೊಡ್ಡ ಯೋಜನೆಯನ್ನು ಆರಂಭಿಸಿದ್ದೇವೆ. ನಗರದ ಜೀವನವನ್ನು ಪರಿವರ್ತಿಸುವಲ್ಲಿ ಈ ಎಲ್ಲ ಯೋಜನೆಗಳು ಉಪಯುಕ್ತವಾಗುತ್ತವೆ ಅನ್ನೋದು ನನ್ನ ನಂಬಿಕೆ. ನಾನು ಸ್ವತಃ ಸಾಮಾಜಿಕ ಮಾಧ್ಯಮದ ಮೂಲಕ ನಿಮ್ಮೊಂದಿಗಿರ್ತೇನೆ. ಬಹಳಷ್ಟು ಹೊಸ ಹೊಸ ವಿಚಾರಗಳು ನಿಮ್ಮಿಂದ ತಿಳಿತಾ ಇರುತ್ತವೆ. ಸರ್ಕಾರಕ್ಕೆ ಸಂಬಂಧಿಸಿದ ಹಿತಕರ ಅಹಿತಕರ ಮಾಹಿತಿಗಳು ಕೂಡ ಸಿಗುತ್ತಿರುತ್ತವೆ. ಕೆಲವೊಮ್ಮೆ ಬಹುದೂರದ ಹಳ್ಳಿಯಲ್ಲಿರುವ ವ್ಯಕ್ತಿಯ ಒಂದೆರಡು ಮಾತುಗಳು ನಮ್ಮ ಮನಸ್ಸಿಗೆ ನಾಟಿಬಿಡುತ್ತವೆ. ಸರ್ಕಾರದಿಂದ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮ ನಡೀತಾ ಇರೋದು ನಿಮಗೆಲ್ಲ ಗೊತ್ತು. ಸರ್ಕಾರದ ಕಾರ್ಯಕ್ರಮವನ್ನು ಯಾವುದೇ ವ್ಯಕ್ತಿ, ಸಮಾಜ, ಹಳ್ಳಿ ತನ್ನದಾಗಿಸಿಕೊಂಡಾಗಲೇ ಅದರ ಪರಿಣಾಮ ಹೆಚ್ಚೋದು. ಇತ್ತೀಚೆಗೆ ಹರಿಯಾಣದ ಬಿಬಿಪುರ ಹಳ್ಳಿಯ ಪಂಚಾಯಿತಿಯ ಮುಖ್ಯಸ್ಥರಾದ ಶ್ರೀ ಸುನಿಲ್ ಜಗಲಾನ್ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಚಾಲನೆಯನ್ನು ಕೊಟ್ಟರು. ಅವರು ತಮ್ಮ ಹಳ್ಳಿಯಲ್ಲಿ ಸೆಲ್ಫಿ ವಿತ್ ಡಾಟರ್ ಸ್ಪರ್ಧೆಯನ್ನು ಏರ್ಪಡಿಸಿದರು. ಇದರಿಂದ ಪ್ರತಿಯೊಬ್ಬ ತಂದೆ ತನ್ನ ಮಗಳ ಜೊತೆಗೆ ಸೆಲ್ಫಿ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸೋ ಮನಸ್ಸು ಮಾಡುವಂಥ ವಾತಾವರಣ ನಿರ್ಮಿಸಿದರು. ಈ ಪರಿಕಲ್ಪನೆ ನನಗೆ ತುಂಬ ಇಷ್ಟವಾಯಿತು. ಇದಕ್ಕೆ ಕಾರಣವೂ ಇದೆ. ಹರಿಯಾಣದಲ್ಲಿ ಗಂಡು ಮಕ್ಕಳ ಸಂಖ್ಯೆಗೆ ಹೋಲಿಸಿದರೆ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ ಕಡಿಮೆ. ದೇಶದ ಸರಿಸುಮಾರು 100 ಜಿಲ್ಲೆಗಳಲ್ಲಿ ಇಂಥದೇ ಚಿಂತಾಜನಕ ಸ್ಥಿತಿ ಇದೆ. ಹರಿಯಾಣದಲ್ಲಿ ಇದು ಅತಿ ಹೆಚ್ಚು. ಆದರೆ ಅದೇ ಹರಿಯಾಣದ ಒಂದು ಚಿಕ್ಕ ಹಳ್ಳಿಯ ಪಂಚಾಯಿತಿಯ ಮುಖ್ಯಸ್ಥರೊಬ್ಬರು ಬೇಟಿ ಬಚಾವೋ ಅಭಿಯಾನಕ್ಕೆ ಈ ರೀತಿಯ ತಿರುವು ಕೊಟ್ಟರು. ಇದರಿಂದ ಒಂದು ಹೊಸ ಆಶಾಕಿರಣ ಮೂಡುತ್ತೆ, ಮನಸ್ಸಿಗೆ ಅತ್ಯಂತ ಸಂತೋಷವಾಗುತ್ತೆ. ಈ ಘಟನೆಯಿಂದ ನನಗೆ ಪ್ರೇರಣೆ ಕೂಡ ಸಿಕ್ಕಿದೆ. ಆದ್ದರಿಂದ ನೀವು ಸಹ ಸೆಲ್ಫಿ ವಿತ್ ಡಾಟರ್, ಅಂದರೆ ನಿಮ್ಮ ಮಗಳ ಜೊತೆ ಸೆಲ್ಫಿ ತೆಗೆಸಿಕೊಂಡು ಹ್ಯಾಶ್ಟ್ಯಾಗ್ ಸೆಲ್ಫಿ ವಿತ್ ಡಾಟರ್ ಇಲ್ಲಿಗೆ ಅವಶ್ಯವಾಗಿ ರವಾನಿಸಿ ಅಂತ ನಾನು ಒತ್ತಾಯಿಸ್ತೇನೆ. ಜೊತೆಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಈ ವಿಚಾರಕ್ಕೆ ಶಕ್ತಿ ತುಂಬುವ ಉತ್ತಮ ಘೋಷವಾಕ್ಯವನ್ನು ಇಂಗ್ಲಿಷ್, ಹಿಂದಿ, ತಮ್ಮ ಮಾತೃಭಾಷೆ ಅಥವಾ ಯಾವುದೇ ಭಾಷೆಯಲ್ಲಿ ರಚಿಸಿ ಕಳುಹಿಸಬಹುದು. ನಾನು ಅವುಗಳಲ್ಲಿ ಅತ್ಯಂತ ಪ್ರೇರಕವಾದ ಘೋಷವಾಕ್ಯವಿರುವ ಸೆಲ್ಫಿಯನ್ನು ನಿಮ್ಮ ಮಗಳಿಗೆ ಮತ್ತು ನಿಮಗೆ ಮರು ಟ್ವೀಟ್ ಮಾಡ್ತೇನೆ. ನಾವೆಲ್ಲ ಬೇಟಿ ಬಚಾವೋ ಬೇಟಿ ಪಢಾವೋವನ್ನು ಒಂದು ರೀತಿಯಿಂದ ಜನಾಂದೋಳನವಾಗಿ ಪರಿವರ್ತಿಸಬಹುದು. ಹರಿಯಾಣದ ಹಳ್ಳಿ ಬಿಬಿಪುರದ ಸಹೋದರ ಸುನಿಲ್ ಪ್ರಾರಂಭಿಸಿದ ಕಾರ್ಯವನ್ನು ನಾವೆಲ್ಲ ಸೇರಿ ಮುಂದುವರೆಸೋಣ. ಹ್ಯಾಶ್ಟ್ಯಾಗ್ ಸೆಲ್ಫಿ ವಿತ್ ಡಾಟರ್ ಇಲ್ಲಿಗೆ ಅವಶ್ಯವಾಗಿ ರವಾನಿಸಿ ಅಂತ ನಿಮಗೆ ಆಗ್ರಹಿಸ್ತೇನೆ. ಹೆಣ್ಣು ಮಕ್ಕಳ ಹಿರಿಮೆ, ಗೌರವ, ಬೇಟಿ ಬಚಾವೋ ಅಭಿಯಾನ ಎಷ್ಟು ಆನಂದ ಕೊಡುತ್ತೆ ಅನ್ನೋದನ್ನು ನೀವೇ ನೋಡಿ. ನಮ್ಮ ಮೇಲಿರುವ ಕಳಂಕಗಳೆಲ್ಲವೂ ಇಲ್ಲವಾಗತ್ವೆ. ಸರಿ, ಹಾಗಾದರೆ ಈ ಮುಂಗಾರಿನಲ್ಲಿ ನಿಮಗೆ ನನ್ನ ಅನೇಕ ಅನೇಕ ಶುಭಾಶಯಗಳು. ಮಳೆಯನ್ನು ಆನಂದಿಸಿ, ನಮ್ಮ ದೇಶವನ್ನು ಹಸಿರಾಗಿಸಿ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರಿಸದೆ ನೀವು ನಿರಂತರವಾಗಿ ಯೋಗಾಭ್ಯಾಸದಲ್ಲಿ ತೊಡಗಬೇಕು. ಅದು ಎಷ್ಟೊಂದು ಉಪಯುಕ್ತ ಅನ್ನೋದು ನಿಮಗೇ ತಿಳಿಯುತ್ತೆ. ಇದನ್ನು ಮುಂದುವರೆಸಿ, ನಿಮ್ಮ ಜೀವನದ ಅನಿವಾರ್ಯ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಿ ಅಂತ ನಾನು ನನ್ನ ಅನುಭವದಲ್ಲಿ ಹೇಳ್ತೇನೆ. ಇನ್ನೊಂದು ಮಾತು, ನೀವು ಎಲ್ಲಿಯಾದರೂ ಪ್ರವಾಸಕ್ಕೆ ಹೋದರೆ ಚಿತ್ರಗಳನ್ನು ಇನ್ಕ್ರೆಡಿಬಲ್ ಇಂಡಿಯಾಕ್ಕೆ ಕಳುಹಿಸ್ತಾ ಇರಿ. ಇದರಿಂದ ನಮ್ಮ ದೇಶದಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಅನ್ನೋದು ಇಡೀ ದೇಶಕ್ಕೆ, ವಿಶ್ವಕ್ಕೆ ತಿಳಿಯುತ್ತೆ. ಇದರಲ್ಲಿ ಕರಕುಶಲ ಉದ್ಯೋಗದ ಕುರಿತಾಗಿ ಮಾಹಿತಿಯ ಕೊರತೆ ಇದೆ ಅಂತ ನನಗನ್ಸಿದೆ. ನೀವು ನಿಮ್ಮ ಪ್ರದೇಶದಲ್ಲಿಯ ಕರಕುಶಲ ಕಲೆಗಳ ಕುರಿತ ಸಚಿತ್ರ ಮಾಹಿತಿಯನ್ನು ಇನ್ಕ್ರೆಡಿಬಲ್ ಇಂಡಿಯಾಗೆ ರವಾನಿಸಿ. ನಿಮ್ಮ ನಗರದಲ್ಲಿಯ ಬಡಜನರೂ ಸಹ ತಯಾರಿಸುತ್ತಿರುವಂತಹ ಅನೇಕ ವಸ್ತುಗಳಿರಬಹುದು. ಕೌಶಲ್ಯ ಇದ್ದು ಇಂತಹ ವಸ್ತುಗಳನ್ನು ತಯಾರಿಸೋರು ಅವುಗಳನ್ನು ಕಳಿಸ್ಕೊಡಿ. ವಿಶ್ವದ ಎಲ್ಲೆಡೆ ಭಾರತದ ಈ ವಿಶೇಷತೆಗಳನ್ನು ತಲುಪಿಸೋ ಕಾರ್ಯ ಆಗಬೇಕಾಗಿದೆ. ಅಲ್ಲದೆ ನಮ್ಮಲ್ಲಿರೋ ಒಂದು ಸರಳ ಮಾಧ್ಯಮದ ಮೂಲಕ ನಾವು ಅವಶ್ಯವಾಗಿ ತಲುಪಿಸಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದಿಗೆ ಇಷ್ಟು ಸಾಕು. ಮುಂದಿನ ಮನದ ಮಾತಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಮನದ ಮಾತಿನಲ್ಲಿ ಸರ್ಕಾರದ ದೊಡ್ಡ ದೊಡ್ಡ ಯೋಜನೆಗಳನ್ನು ಘೋಷಿಸಲಿ ಅಂತ ಒಮ್ಮೊಮ್ಮೆ ಜನತೆಗೆ ಅನಿಸುತ್ತೆ. ಇಲ್ಲ, ಅದನ್ನಂತೂ ನಾನು ರಾತ್ರಿ ಹಗಲು ಮಾಡುತ್ತಲೇ ಇರ್ತೇನೆ. ಇಲ್ಲಿ ನಿಮ್ಮೊಂದಿಗೆ ಚಿಕ್ಕ ಪುಟ್ಟ ಸಿಹಿ ಸವಿಯಾದ ಮಾತುಗಳನ್ನು ಮಾತ್ರ ಆಡ್ತೇನೆ. ಇದರಿಂದಲೇ ನನಗೆ ಆನಂದವಾಗುತ್ತೆ. ನಿಮಗೆಲ್ಲ ಅನಂತಾನಂತ ಧನ್ಯವಾದಗಳು.